ದುಷ್ಮಂತ ಪುತ್ರ ಭರತ. ಮೂರು ಮಹಾತ್ಮರ ಚರಿತ್ರೆಯನ್ನು, ಮೂರು ಭರತರ ಚರಿತ್ರೆಯನ್ನು ನೋಡಲು ನಾವು ಪ್ರಾರಂಭಿಸಿದೆವು. ದಶರಥ ಪುತ್ರನ ಭರತನನ್ನು ನೋಡಿದೆವು, ಎರಡನೆಯದಾಗಿ ಋಷಭದೇವನ ಪುತ್ರನಾದ ಭರತನನ್ನು ನೋಡಿದೆವು. ಈಗ ಈ ಉಪನ್ಯಾಸದಲ್ಲಿ ದುಷ್ಮಂತ ಪುತ್ರನಾದ ಭರತನ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ನೋಡೋಣ. ಚಂದ್ರವಂಶದಲ್ಲಿ ಬಂದ ರಾಜನು ರೇಬಿ ಮಹಾರಾಜನು. ರೇಬಿ ಮಹಾರಾಜನ ಪುತ್ರನು ದುಷ್ಮಂತ ಮಹಾರಾಜನು. ದುಷ್ಮಂತನಿಗೆ ದುಷ್ಯಂತ ಎಂದು ಕೂಡ ಕರೆಯುತ್ತಾರೆ. ದುಷ್ಮಂತ ಮಹಾರಾಜನು ಒಂದು ಬಾರಿ ಕಾಡಿಗೆ ಬೇಟೆಯಾಡಲು ಹೋಗುತ್ತಾನೆ. ಆಗ ಆಯಾಸವಾಗಿ ಕಣ್ವ ಮುನಿಯ ಆಶ್ರಮಕ್ಕೆ ಹೋಗುತ್ತಾನೆ. ಅಲ್ಲಿ ಒಬ್ಬಳು ಅತಿ ಸುಂದರವಾದ ಹುಡುಗಿಯನ್ನು ನೋಡುತ್ತಾನೆ. ಅವಳ ಹೆಸರೇ ಶಕುಂತಲ. ಈ ಶಕುಂತಲೆಯು ವಿಶ್ವಾಮಿತ್ರನ ಹಾಗೂ ಸ್ವರ್ಗಲೋಕದ ಕನ್ಯೆಯಾದ ಮೇನಕೆಯ ಪುತ್ರಿ. ವಿಶ್ವಾಮಿತ್ರ ಹಾಗೂ ಮೇನಕೆಗೆ ಹುಟ್ಟಿದವಳೇ ಶಕುಂತಲ. ಆದರೆ ಮಗುವನ್ನು ಹೆತ್ತಿದ ನಂತರ ಶಕುಂತಲೆಯನ್ನು ಕಾಡಿನಲ್ಲಿ ಬಿಟ್ಟು ಬಿಟ್ಟು ಹೊರಟು ಹೋಗುತ್ತಾರೆ ಪಾಪ. ಆಗ ಕಣ್ವ ಋಷಿಗಳು ಈ ಮಗುವನ್ನು ನೋಡಿ ತಮ್ಮ ಆಶ್ರಮಕ್ಕೆ ಎತ್ತಿಕೊಂಡು ಹೋಗುತ್ತಾರೆ, ಶಕುಂತಲೆಯನ್ನು ಬೆಳೆಸುತ್ತಾರೆ. ದುಷ್ಮಂತನು ಕಣ್ವ ಋಷಿಗಳ ಆಶ್ರಮಕ್ಕೆ ಬಂದಾಗ ಈ ಶಕುಂತಲೆಯನ್ನು ನೋಡುತ್ತಾನೆ. ನೋಡಿದ ಕೂಡಲೇ ಇಬ್ಬರಿಗೂ ಒಬ್ಬರೊಬ್ಬರ ಮೇಲೆ ಪ್ರೀತಿ ಉಂಟಾಗುತ್ತದೆ. ಗಾಂಧರ್ವ ವಿಧಿಯ ಪ್ರಕಾರ ಮಂತ್ರೋಚ್ಚಾರಣೆಯಿಂದ ದುಷ್ಮಂತನು ಶಕುಂತಲೆಯನ್ನು ಮದುವೆ ಮಾಡಿಕೊಳ್ಳುತ್ತಾನೆ ತಕ್ಷಣವೇ. ಶಾಸ್ತ್ರಗಳ ಪ್ರಕಾರ ಎಂಟು ರೀತಿಯಲ್ಲಿ ಮದುವೆಯಾಗಬಹುದು. ಇವುಗಳಲ್ಲಿ ಒಂದೇ ಗಾಂಧರ್ವ ವಿಧಿ. ಈ ಪ್ರಕಾರ ಮದುವೆ ಮಾಡಿಕೊಳ್ಳುತ್ತಾನೆ ಶಕುಂತಲೆಯನ್ನು. ನಂತರ ದುಷ್ಮಂತನು ಶಕುಂತಲೆಯನ್ನು ಬಿಟ್ಟು ರಾಜ್ಯಕ್ಕೆ ಹೊರಟು ಹೋಗುತ್ತಾನೆ. ಈಗ ಕೆಲವು ದಿನಗಳು ಕಲಿಯಿತು. ಶಕುಂತಲೆಗೆ ಒಂದು ಮಗುವಾಯಿತು. ಈ ಮಗುವಿನ ಹೆಸರೇ ಭರತ. ಈ ಭರತನು ವಿಷ್ಣುವಿನ ಪರಮ ಭಕ್ತನು, ವೈಷ್ಣವನು. ಶಕುಂತಲೆಯು ತನ್ನ ಮಗನೊಂದಿಗೆ ದುಷ್ಮಂತ ರಾಜನ ಬಳಿ ಹೋಗುತ್ತಾಳೆ. ಆದರೆ ದುಷ್ಮಂತನು ಅಂಗೀಕರಿಸುವುದಿಲ್ಲ. ಶಕುಂತಲೆಯನ್ನು ಹಾಗೂ ಅವಳ ಮಗನನ್ನು ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಆದರೆ ಒಂದು ಅಶರೀರವಾಣಿ ಜೋರಾಗಿ ಕೇಳಿಸುತ್ತದೆ, ರಾಜನೇ, ಶಕುಂತಲೆಯನ್ನು ಅವಮಾನಿಸಬೇಡ, ತಿರಸ್ಕರಿಸಬೇಡ. ಅವಳು ನಿನ್ನ ಹೆಂಡತಿ ಹಾಗೂ ಅವನು ನಿನ್ನ ಮಗನು. ಈ ರೀತಿಯಲ್ಲಿ ವಾಣಿಯನ್ನು ಕೇಳಿದ ನಂತರ ದುಷ್ಯಂತನು ಅಂಗೀಕರಿಸುತ್ತಾನೆ, ಅವರನ್ನು ಸ್ವೀಕರಿಸುತ್ತಾನೆ. ದುಷ್ಮಂತನ ಮರಣದ ನಂತರ ಈಗ ಭರತನು ರಾಜನಾಗುತ್ತಾನೆ. ಭರತ ಮಹಾರಾಜನಿಗೆ ಎಷ್ಟು ಶಕ್ತಿ ಇತ್ತೆಂದರೆ ತನ್ನ ಚಿಕ್ಕ ವಯಸ್ಸಿನಲ್ಲೇ ಸಿಂಹಗಳನ್ನು ಸೋಲಿಸಿ ಅವುಗಳೊಡನೆ ಆಟನಾಡುತ್ತಿದ್ದನು. ಇದು ಅವನಿಗಿದ್ದ ಶಕ್ತಿ. ಈ ಭರತ ಮಹಾರಾಜನ ಬಲಗೈಯಲ್ಲಿ ಶ್ರೀಕೃಷ್ಣನ ಸುದರ್ಶನ ಚಕ್ರದ ಮುದ್ರೆ ಇತ್ತು. ತನ್ನ ಚರಣ ಕಮಲಗಳಲ್ಲಿ ಅಂಗಾಲಿನಲ್ಲಿ ಕಮಲದ ಸುರುಳಿಯ ಗುರುತಿತ್ತು. ಭರತ ಮಹಾರಾಜನು ಭಗವಂತನ ಅಂಶದ ವಿಸ್ತರಣೆ. ಇವನು ಏಳು ದ್ವೀಪಗಳನ್ನು, ಇಡೀ ಭೂಗ್ರಹವನ್ನು ತುಂಬಾ ಶಕ್ತಿಯುತವಾಗಿ ಆಳುತ್ತಿದ್ದನು. ಮಾಮತೇಯ ಋಷಿ ಹಾಗೂ ಭೃಗುಮುನಿಗಳ ಅಧ್ಯಕ್ಷತೆಯಿಂದ ಅನೇಕ ಯಜ್ಞಾಚಾರಣೆಗಳನ್ನು ಮಾಡಿದನು. ಗಂಗಾನದಿಯ ಆದಿಯಿಂದ ಗಂಗಾನದಿಯ ಕೊನೆಯವರೆಗೂ 55 ಅಶ್ವಮೇಧ ಯಜ್ಞಗಳನ್ನು ಮಾಡಿದನು. ಇದೇ ರೀತಿಯಲ್ಲಿ ಯಮುನಾ ನದಿಯ ಆದಿಯಿಂದ ಪ್ರಯಾಗದಿಂದ ಯಮುನಾ ನದಿಯ ಕೊನೆಯವರೆಗೂ 78 ಅಶ್ವಮೇಧ ಯಜ್ಞಗಳನ್ನು ಆಚರಿಸಿದನು. ಯಜ್ಞ ಅಂದರೆ ವಿಷ್ಣು. ಯಜ್ಞಾಚಾರಣೆಯನ್ನು ಮಾಡುವುದು ದೇವೋತ್ತಮ ಪರಮಪುರುಷನಾದ ವಿಷ್ಣುವನ್ನು ಸಂತೃಪ್ತಿ ಪಡಿಸುವುದಕ್ಕೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ ತಪಸ್ಸಿ ಕೌಂತೇಯ ತತ್ ಕುರುಷ್ವ ಮದರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು ಅಂದರೆ ತಿನ್ನು, ನೀನು ಏನನ್ನೇ ಅರ್ಪಿಸು ಅಥವಾ ಕೊಡು ಅಥವಾ ದಾನ ಮಾಡು, ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಈ ರೀತಿಯಲ್ಲಿ ಹೇಳುತ್ತಾನೆ ಕೃಷ್ಣನು. ನಾವು ಏನೇ ಮಾಡಿದರೂ ಸರಿ ಅವುಗಳನ್ನು ಕೃಷ್ಣನಿಗಾಗಿ ಮಾಡಬೇಕು. ವಾಸ್ತವವಾಗಿ ನಾವು ಎಷ್ಟೊಂದು ಮಂದಿಗೆ ಕೃತಜ್ಞರಾಗಿದ್ದೇವೆ, ಋಣಪಟ್ಟಿದ್ದೇವೆ. ಪ್ರತಿ ದಿನಕ್ಕೂ ಪ್ರತಿ ಕ್ಷಣಕ್ಕೂ ನಾವು ಎಷ್ಟೊಂದು ಮಂದಿಗೆ ಋಣಪಟ್ಟಿದ್ದೇವೆ. ನಾವು ಉಸಿರಾಡುತ್ತೇವೆ, ಗಾಳಿಯನ್ನು ಎಳೆಯುತ್ತೇವೆ, ಆದ್ದರಿಂದ ನಾವು ವಾಯುದೇವನಿಗೆ ಋಣಪಟ್ಟಿದ್ದೇವೆ. ಏಕೆಂದರೆ ವಾಯು ಗಾಳಿಯನ್ನು ಕೊಟ್ಟರೇನೆ ನಾವು ಉಸಿರಾಡಲು ಸಾಧ್ಯ, ಬದುಕಲು ಸಾಧ್ಯ. ನಮಗೆ ಆಹಾರ ಬೇಕು, ಧಾನ್ಯಗಳು ಬೇಕು. ಆದರೆ ಧಾನ್ಯಗಳು ಹೇಗೆ ಬರುತ್ತವೆ, ಹೇಗೆ ವ್ಯವಸಾಯವು ಮಾಡಲು ಸಾಧ್ಯ? ನೀರಿದ್ದರೇನೆ ನಾವು ಭತ್ತವನ್ನು ಬೆಳೆಯಲು ಸಾಧ್ಯ, ನಾವು ತಿನ್ನುವ ಅಕ್ಕಿಯನ್ನು ಬೆಳೆಯಲು ಸಾಧ್ಯ, ನೀರನ್ನು ಕುಡಿದರೇನೆ ನಾವು ಜೀವಿಸಲು ಸಾಧ್ಯ. ಈ ನೀರನ್ನು ನಮಗೆ ಇಂದ್ರದೇವನು ಕೊಡುತ್ತಾನೆ, ಮಳೆಯನ್ನು ಕೊಡುತ್ತಾನೆ. ಆದ್ದರಿಂದ ಇಂದ್ರದೇವನಿಗೆ ಕೂಡ ನಾವು ಋಣಪಟ್ಟಿದ್ದೇವೆ. ತರಕಾರಿ ಕಾಯಿ ಹಣ್ಣುಗಳ ಮೇಲೆ ಆಧಾರಪಟ್ಟಿದ್ದೇವೆ ನಾವು, ವೆಜಿಟೇಷನ್. ಈ ವೆಜಿಟೇಷನ್ಗೆ ಕಾರಕನು ಚಂದ್ರನು, ಆದ್ದರಿಂದ ಚಂದ್ರನಿಗೆ ಕೂಡ ನಾವು ಋಣಪಟ್ಟಿದ್ದೇವೆ. ನಮ್ಮ ತಂದೆ ತಾಯಿಯಂದರಿಗೆ ನಾವು ಋಣಪಟ್ಟಿದ್ದೇವೆ, ತಾತಂದರಿಗೆ ಮುತ್ತಾತಂದರಿಗೆ ಋಣಪಟ್ಟಿದ್ದೇವೆ. ಈ ರೀತಿಯಲ್ಲಿ ಪ್ರತಿ ಕ್ಷಣದಲ್ಲಿಯೂ ಪ್ರತಿ ಗಳಿಗೆಯಲ್ಲಿಯೂ ನಾವು ಎಷ್ಟೊಂದು ಮಂದಿಗೆ ಋಣಪಟ್ಟಿದ್ದೇವೆ, ಪಡುತ್ತಲೂ ಇದ್ದೇವೆ. ಆದ್ದರಿಂದ ಇವರಿಗೆಲ್ಲ ನಾವು ಏನಾದರೂ ಮತ್ತೆ ಕೊಡಬೇಕು, ಮಾಡಲೇಬೇಕು. ನಾವು ಒಂದು ವಿದ್ಯುಚ್ಛಕ್ತಿಯನ್ನು ಬಳಸಿದರೆ ಸಾಕು, ಎಲೆಕ್ಟ್ರಿಸಿಟಿ ಕರೆಂಟನ್ನು ಉಪಯೋಗಿಸಿದರೆ ಮೀಟರ್ ತೋರಿಸುವಂತೆ ನಾವು ಹಣವನ್ನು ಕಟ್ಟುತ್ತೇವೆ, ಶುಲ್ಕವನ್ನು ಕಟ್ಟುತ್ತೇವೆ, ಎಲೆಕ್ಟ್ರಿಸಿಟಿ ಬೋರ್ಡಿಗೆ ಹಣವನ್ನು ಕಟ್ಟುತ್ತೇವೆ. ರಸ್ತೆಗಳನ್ನು ಹಾಕಿದ ಕಾರಣಕ್ಕೆ ನಾವು ಸರ್ಕಾರಕ್ಕೆ ಟ್ಯಾಕ್ಸ್ಗಳನ್ನು ಕಟ್ಟುತ್ತೇವೆ. ಎಲ್ಲದಕ್ಕೂ ನಾವು ಸರ್ಕಾರವು ಮಾಡುವ ವ್ಯವಸ್ಥೆಗಳಿಗೆ ಹಣವನ್ನು ಕಟ್ಟುತ್ತೇವೆ. ಇದೇ ರೀತಿಯಲ್ಲಿ ನಮಗೆ ಎಷ್ಟೊಂದು ವ್ಯವಸ್ಥೆಗಳನ್ನು ಮಾಡುತ್ತಿರುವ ದೇವತೆಗಳಿಗೆ ನಾವು ಏನಾದರೂ ಕೊಡಲೇಬೇಕು, ಅವರನ್ನು ತೃಪ್ತಿಪಡಿಸಬೇಕು. ಅವರನ್ನು ಹೇಗೆ ತೃಪ್ತಿಪಡಿಸುವುದು ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ. ಅವರನ್ನು ತೃಪ್ತಿಪಡಿಸಬೇಕಾದರೆ ಯಜ್ಞಾಚರಣೆಗಳನ್ನು ಮಾಡಬೇಕು, ಆಗಲೇ ಅವರು ಸುಖವಾಗಿರಲು ಸಾಧ್ಯ. ಆದರೆ ಈ ಕಲಿಯುಗದಲ್ಲಿ ಯಾವ ಯಜ್ಞಗಳನ್ನು ಮಾಡಲು ಸಾಧ್ಯವಿಲ್ಲ, ಬ್ರಾಹ್ಮಣರು ಇಲ್ಲ. ಯಜ್ಞಗಳನ್ನು ಮಾಡುವ ಮಾತಿರಲಿ, ವೈದಿಕ ಮಂತ್ರಗಳನ್ನು ಸರಿಯಾಗಿ ಉಚ್ಚರಿಸುವಂತಹ ಬಲ ಬ್ರಾಹ್ಮಣರೇ ಇಲ್ಲ. ಹೀಗಿರಬೇಕಾದರೆ ಯಜ್ಞಗಳನ್ನು ಹೇಗೆ ಆಚರಿಸುವುದು? ಹೆಚ್ಚು ಕಡಿಮೆ ಎಲ್ಲ ಪೂಜಾರಿಗಳು ನಾಮಕೇವಾಸೆಗೆ ಇರುವ ಬ್ರಾಹ್ಮಣರು, ಹಣವನ್ನು ಸಂಪಾದಿಸುವ ವೃತ್ತಿಯಾಗಿ ಮಾಡಿಕೊಂಡಿದ್ದಾರೆ ಅಷ್ಟೇ. ಒಬ್ಬ 8ನೇ ತರಗತಿ ಅಥವಾ 9ನೇ ತರಗತಿ ಸಂಸ್ಕೃತದ ವಿದ್ಯಾರ್ಥಿ ಕೂಡ ಈಗಿನ ಕಾಲದ ಬ್ರಾಹ್ಮಣರ ಮಂತ್ರೋಚ್ಚಾರಣೆಗಳಲ್ಲಿ ಎಷ್ಟೊಂದು ತಪ್ಪುಗಳನ್ನು ಕಂಡುಹಿಡಿಯಬಹುದು. ಇದು ಈ ಕಲಿಯುಗದ ಪರಿಸ್ಥಿತಿ. ಒಂದು ವೇಳೆ ಯಜ್ಞಗಳ ಮುಖಾಂತರ ತೃಪ್ತಿ ಪಡಿಸೋಣ ಎಂದು ತೀರ್ಮಾನಿಸಿದರೂ ಎಷ್ಟು ಮಂದಿಯರನ್ನು ನಾವು ತೃಪ್ತಿಪಡಿಸಲು ಸಾಧ್ಯ? ನಾವು ಒಬ್ಬರಿಗೋ ಇಬ್ಬರಿಗೋ ಋಣಪಟ್ಟಿದ್ದರೆ ಖಂಡಿತವಾಗಿಯೂ ಏನಾದರೂ ಪ್ರಯತ್ನವನ್ನು ಮಾಡಬಹುದು, ಆ ದೇವತೆಗಳನ್ನು ತೃಪ್ತಿಪಡಿಸಲು ಪ್ರಯತ್ನವನ್ನು ಮಾಡಬಹುದು. ಆದರೆ 33 ಕೋಟಿ ದೇವತೆಗಳಿದ್ದಾರೆ, ಇವರೆಲ್ಲರನ್ನೂ ನಾವು ತೃಪ್ತಿಪಡಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಈಗ ನಮಗೆ 2 ಪರಿಹಾರಗಳು ಬೇಕು, 2 ಸೊಲ್ಯೂಷನ್ಸ್, 2 ಪರಿಹಾರಗಳು ಬೇಕು. ಒಂದು, ಹೇಗೆ ಅಷ್ಟೊಂದು ದೇವತೆಗಳನ್ನು ತೃಪ್ತಿಪಡಿಸುವುದು, ಇದು ಒಂದು ಸಮಸ್ಯೆ. ಮತ್ತೊಂದು, ಹೇಗೆ ಅವರನ್ನು ತೃಪ್ತಿಪಡಿಸುವುದು? ಇದಕ್ಕೆ ನಮಗೆ ಆಚಾರ್ಯರು ಸುಲಭವಾದ ರೀತಿಯಲ್ಲಿ ಪರಿಹಾರಗಳನ್ನು ನೀಡಿದ್ದಾರೆ. ಮೊದಲನೆಯದಾಗಿ, ಹೇಗೆ ಅಷ್ಟೊಂದು ದೇವತೆಗಳನ್ನು ತೃಪ್ತಿಪಡಿಸುವುದು? ಇದಕ್ಕೆ ಶ್ರೀಮದ್ ಭಾಗವತದಲ್ಲಿ ಹೇಳಿದೆ, ಯಥಾತರೋರ್ ಮೂಲ ನಿಷೇಚನೇನ ತೃಪ್ಯಂತಿ ತತ್ಸ್ಕಂದ ಭುಜೋಪಶಾಖಾಃ ಪ್ರಾಣೋಪಾಹಾರಾಚ ಯತೇಂದ್ರಿಯಾಣಂ ತಥೈವ ಸರ್ವಾರ್ಹಣಂ ಅಚ್ಯುತೇಜ್ಯ. ಮರದ ಬೇರಿಗೆ ನೀರನ್ನು ಹಾಕಿ ಮನುಷ್ಯನು ಅದರ ಕೊಂಬೆಗಳನ್ನು, ಸಣ್ಣ ಶಾಖೆಗಳನ್ನು ಅಂದರೆ ಬ್ರಾಂಚಸ್ ಮತ್ತು ಎಲೆಗಳನ್ನು ತೃಪ್ತಿಪಡಿಸುತ್ತಾನೆ. ಹೊಟ್ಟೆಗೆ ಆಹಾರವನ್ನು ಕೊಟ್ಟು ಮನುಷ್ಯನು ದೇಹದ ಎಲ್ಲಾ ಇಂದ್ರಿಯಗಳನ್ನು ತೃಪ್ತಿಪಡಿಸುತ್ತಾನೆ. ಇದೇ ರೀತಿಯಲ್ಲಿ ಪರಮಪ್ರಭುವಿನ ದಿವ್ಯ ಸೇವೆಯಲ್ಲಿ ತೊಡಗಿದ ಮನುಷ್ಯನು ಎಲ್ಲಾ ದೇವತೆಗಳನ್ನು ಹಾಗೂ ಇತರ ಎಲ್ಲಾ ಜೀವಿಗಳನ್ನು ತೃಪ್ತಿಪಡಿಸುತ್ತಾನೆ. ನೋಡಿ, ಈ ರೀತಿಯಲ್ಲಿ ಹೇಳಿದೆ ಶ್ರೀಮದ್ ಭಾಗವತದಲ್ಲಿ. ಆದ್ದರಿಂದ ಮೊದಲನೆಯ ಪ್ರಶ್ನೆಗೆ, ಅಂದರೆ ಹೇಗೆ ಅಷ್ಟೊಂದು ಮಂದಿ ದೇವತೆಗಳಿಗೆ ನಾವು ತೃಪ್ತಿ ಪಡಿಸಲು ಸಾಧ್ಯ ಎಂಬುವ ಪ್ರಶ್ನೆಗೆ ಉತ್ತರವು, ದೇವತೆಗಳಿಗೂ ಒಡೆಯನಾದ ವಿಷ್ಣುವನ್ನು ತೃಪ್ತಿಪಡಿಸಿದರೆ ಸಾಕು, ಅವರೆಲ್ಲರನ್ನು ತೃಪ್ತಿಪಡಿಸಿದಂತೆ ಆಗುತ್ತದೆ. ಇದು ಮೊದಲನೆಯ ಸಮಸ್ಯೆಗೆ ಪರಿಹಾರ. ನಂತರ ಎರಡನೆಯ ಪ್ರಶ್ನೆ, ಈಗ ಅಷ್ಟೊಂದು ದೇವತೆಗಳನ್ನು ಹೇಗೆ ತೃಪ್ತಿಪಡಿಸುವುದು ಎಂದು ತಿಳಿಯಿತು. ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ತೃಪ್ತಿಪಡಿಸಬೇಕು ಎಂದು ತಿಳಿಯಿತು. ಆದರೆ ಈಗ ಹೇಗೆ ಆ ಕೃಷ್ಣನನ್ನು ತೃಪ್ತಿಪಡಿಸುವುದು, ಇದು ಈಗ ಎರಡನೆಯ ಪ್ರಶ್ನೆ. ಇದಕ್ಕೆ ಉತ್ತರ, ಯಜ್ಞಗಳಿಂದ ತೃಪ್ತಿಪಡಿಸಬೇಕು. ಯಜ್ಞಾಚರಣೆಗಳಿಂದ ಭಗವಂತನನ್ನು, ಕೃಷ್ಣನನ್ನು ಸಂತೋಷಪಡಿಸಬೇಕು. ಏಕೆಂದರೆ ಅವನೇ ವಾಸ್ತವವಾಗಿ ಎಲ್ಲ ಯಜ್ಞಗಳ ಒಡೆಯ. ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ, ಶ್ರೀಯಪತಿರ್ ಯಜ್ಞಪತಿ ಪ್ರಜಾಪತಿರ್ ಧಿಯಾಂಪತಿರ್ ಲೋಕಪತಿರ್ ಧರಾಪತಿ ಪತಿರ್ಗತಿಶ್ಚಾಂದಕ ವೃಷ್ಣಿ ಸಾತ್ವತಾಂ ಪ್ರಸೀದತಾ ಮೇ ಭಗವಾನ್ ಸತಾಂಪತಿ. ಶ್ರೀಯಪತಿ ಯಜ್ಞಪತಿ, ಯಜ್ಞಪತಿ ಯಜ್ಞಪತಿ ಅಂದರೆ ಯಜ್ಞಗಳ ಒಡೆಯ. ಶುಕಮುನಿಗಳು ವಿಷ್ಣುವನ್ನು ವರ್ಣಿಸುತ್ತಾರೆ ಈ ರೀತಿಯಲ್ಲಿ, ನಮಸ್ಕರಿಸುತ್ತಾರೆ ಈ ರೀತಿಯಲ್ಲಿ, ನಾನು ಶ್ರೀಯಪ್ಪತಿಗೆ ನಮಸ್ಕರಿಸುತ್ತೇನೆ, ಅಂದರೆ ಲಕ್ಷ್ಮೀದೇವಿಯ ಒಡೆಯನಿಗೆ ನಮಸ್ಕರಿಸುತ್ತೇನೆ. ಯಜ್ಞಪತಿ ಯಜ್ಞಪತಿಗೆ ನಮಸ್ಕರಿಸುತ್ತೇನೆ, ಅಂದರೆ ವಿಷ್ಣುವಿಗೆ ನಮಸ್ಕರಿಸುತ್ತೇನೆ. ನಂತರ ಪ್ರಜಾಪತಿಗೆ ನಮಸ್ಕರಿಸುತ್ತೇನೆ, ಅಂದರೆ ಪ್ರಜೆಗಳ ಒಡೆಯನಿಗೆ ಜನಾರ್ದನನಿಗೆ ನಾನು ನಮಸ್ಕರಿಸುತ್ತೇನೆ. ನಂತರ ಧಿಯಾಂಪತಿ, ದೀಹಿ ಅಂದರೆ ಬುದ್ಧಿಶಕ್ತಿ, ಇಂಟೆಲಿಜೆನ್ಸ್, ಬುದ್ಧಿಶಕ್ತಿಯನ್ನು ನಿಯಂತ್ರಿಸುವವನಿಗೆ ನಾನು ನಮಸ್ಕರಿಸುತ್ತೇನೆ, ಧಿಯಾಂಪತಿ. ನಂತರ ಧರಾಪತಿ, ಎಲ್ಲ ಗ್ರಹಗಳ ಒಡೆಯ, ಭೌತಿಕವಾಗಲಿ ಆಧ್ಯಾತ್ಮಿಕ ಲೋಕಗಳಾಗಲಿ ಎಲ್ಲದಕ್ಕೂ ಅವನೇ ಒಡೆಯನು, ಭಗವಂತನೇ ಒಡೆಯನು, ಅವನಿಗೆ ನಮಸ್ಕರಿಸುತ್ತೇನೆ. ನಂತರ ಸಾತ್ವತಾಂಪತಿ, ಭಕ್ತರಿಗೆ ಒಡೆಯನು, ಸಾತ್ವತಾಂ ಭಕ್ತರಿಗೆ ಒಡೆಯನು, ಅವನಿಗೆ ನಮಸ್ಕರಿಸುತ್ತೇನೆ. ನಂತರ ಪತಿರ್ಗತಿಶ್ಚಾಂದಕ ವೃಷ್ಣಿ, ಯದುಕುಲದ ಅಂದಕ ವೃಷ್ಣಿರಾಜರ ಪಾಲಕ ಕೃಷ್ಣ, ಅವನಿಗೆ ನಾನು ನಮಸ್ಕರಿಸುತ್ತೇನೆ. ಈ ರೀತಿಯಲ್ಲಿ ಎಲ್ಲದರ ಪತಿಗೆ, ಒಡೆಯನಿಗೆ, ಪ್ರಭುವಿಗೆ, ಕೃಷ್ಣನಿಗೆ ಶುಕಮುನಿಗಳು ನಮಸ್ಕರಿಸುತ್ತಾರೆ. ಆದ್ದರಿಂದ ಎಲ್ಲ ಯಜ್ಞಗಳು ವಾಸ್ತವವಾಗಿ ವಿಷ್ಣುವಿಗಾಗಿ ಮಾಡಬೇಕು. ಈಗ ಮತ್ತೊಂದು ಪ್ರಶ್ನೆ, ಯಜ್ಞಗಳನ್ನು ಆಚರಿಸಲು ಈ ಕಲಿಯುಗದಲ್ಲಿ ಸಾಧ್ಯವಿಲ್ಲ ಎಂದು ನಾವು ಆಗಲೇ ನೋಡಿದೆವು. ಹೀಗಿದ್ದಲ್ಲಿ ಹೇಗೆ ನಾವು ಕೃಷ್ಣನಿಗೆ ಯಜ್ಞಾಚರಣೆಗಳನ್ನು ಮಾಡಲು ಸಾಧ್ಯ? ಭರತ ಮಹಾರಾಜನು 55 ಯಜ್ಞಗಳನ್ನು ಮಾಡಿದನು, 78 ಯಜ್ಞಗಳನ್ನು ಮಾಡಿದನು. ಈ ರೀತಿಯಲ್ಲಿ ಭಗವಂತನನ್ನು ಯಜ್ಞಾಚರಣೆಗಳಿಂದ ತೃಪ್ತಿಪಡಿಸಿದನು. ಹಿಂದಿನ ಕಾಲದಲ್ಲಿ ಅನೇಕ ರಾಜರು ಕೂಡ ಈ ರೀತಿಯಲ್ಲಿ ಯಜ್ಞಾಚರಣೆಗಳಿಂದ ದೇವೋತ್ತಮ ಪರಮಪುರುಷನನ್ನು ತೃಪ್ತಿಪಡಿಸಿದರು. ಆದರೆ ಈಗ ನಾವು ಹೇಗೆ ಈ ಕಲಿಯುಗದಲ್ಲಿ ಯಜ್ಞಾಚರಣೆಗಳನ್ನು ಮಾಡುವುದು, ಹೇಗೆ ಮಾಡಲು ಸಾಧ್ಯ? ಇದು ನಮ್ಮ ಪ್ರಶ್ನೆ. ಇದಕ್ಕೆ ಉತ್ತರ, ಕೃಷ್ಣವರ್ಣಂ ತ್ವಿಷಾ ಕೃಷ್ಣಂ ಸಾಂಗೋಪಾಂಗಾಸ್ತ್ರ ಪಾರ್ಷದಂ ಯಜ್ಞೈಹಿ ಸಂಕೀರ್ತನ ಪ್ರಾಯರ್ ಯಜಂತಿ ಹಿ ಸುಮೇಧಸಃ. ಈ ಕಲಿಯುಗದಲ್ಲಿ ಬುದ್ಧಿವಂತರು ಸಂಕೀರ್ತನೆ ಯಜ್ಞವನ್ನು ಆಚರಿಸುತ್ತಾರೆ. ಯಜ್ಞ ಅಂದರೆ ವಿಷ್ಣುವನ್ನು ತೃಪ್ತಿಪಡಿಸುವುದು ಅಷ್ಟೇ. ಹೇಗೆ ಈ ಕಲಿಯುಗದಲ್ಲಿ ತೃಪ್ತಿಪಡಿಸುವುದು? ಸಂಕೀರ್ತನೆ ಯಜ್ಞೆಯಿಂದ ತೃಪ್ತಿಪಡಿಸುವುದು. ಸಂಕೀರ್ತನೆ ಅಂದರೆ ಕೃಷ್ಣನ ನಾಮೋಚ್ಚಾರಣೆ, ಕೃಷ್ಣನ ನಾಮವನ್ನು ಜಪಿಸುವುದು ಅಥವಾ ಕೃಷ್ಣನ ಸಂಕೀರ್ತನೆಯನ್ನು ಮಾಡುವುದು. ಇದು ಈ ಕಲಿಯುಗದಲ್ಲಿ ತುಂಬಾ ಸುಲಭವಾದ ಪ್ರಕ್ರಿಯೆ, ಪ್ರೋಸೆಸ್. ಯಾರ ಅವಶ್ಯಕತೆಯೂ ಬೇಕಾಗಿಲ್ಲ, ಯಾವ ಪೂಜಾರಿಗಳ ಮೇಲೆ ನಾವು ಅವಲಂಬಿತರಾಗಬೇಕಾಗಿಲ್ಲ, ಯಾವ ಕಾಲ ಸಮಯವನ್ನು ನೋಡಬೇಕಾಗಿಲ್ಲ, ಸದಾ ಸುಲಭವಾಗಿ ಹೇಳುತ್ತಲೇ ಇರಬಹುದು. ಈ ಕಲಿಯುಗದಲ್ಲಿ ಈ ಒಂದು ಮಾರ್ಗವನ್ನು ಬಿಟ್ಟರೆ ಮತ್ತೊಂದು ಮಾರ್ಗವೇ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು, ಸಂಕೀರ್ತನೆಯನ್ನು ಮಾಡುವ ಒಂದು ಮಾರ್ಗವನ್ನು ಬಿಟ್ಟರೆ ಮತ್ತೊಂದು ಉಪಾಯವೇ ಇಲ್ಲ. ಇದನ್ನು ಬೃಹನ್ನಾರದಿಯ ಪುರಾಣದಲ್ಲಿ ದೃಢಪಡಿಸಿದೆ. ಹರೇರ್ನಾಮ 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 ಇವ ಕೇವಲಂ ಕಲೋ ನಾಸ್ಸೇವ 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 ಗತಿರನ್ಯತ. ಭರತ ಮಹಾರಾಜನ ಯುಗವು ಕಲಿಯುಗವೂ ಅಲ್ಲ. ಆದ್ದರಿಂದ ಭರತ ಮಹಾರಾಜನಿಗೆ ಯಜ್ಞಾಚರಣೆಗಳನ್ನು ಅಶ್ವಮೇಧ ಯಜ್ಞಗಳನ್ನು ಆಚರಿಸಲು ಸಾಧ್ಯವಾಯಿತು. ಆದರೆ ನಮಗೆ ಈ ರೀತಿಯಲ್ಲಿ ಮಾಡಲು ಸಾಧ್ಯವೇ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ನಾವು ಆಚರಿಸಬೇಕು. ಆಗಲೇ ನಾವು ಆ ಭರತ ಮಹಾರಾಜನು ಪಡೆದ ಆಧ್ಯಾತ್ಮಿಕ ಫಲವನ್ನು ನಾವು ಕೂಡ ಸುಲಭವಾಗಿ ಪಡೆಯಬಹುದು. ಭರತ ಮಹಾರಾಜನು ಈ ರೀತಿಯಲ್ಲಿ ಯಜ್ಞಾಚರಣೆಗಳನ್ನು ಮಾಡಿದ ನಂತರ ಸಂಪತ್ತು ಐಶ್ವರ್ಯಗಳನ್ನು ಬಹು ದೊಡ್ಡ ಪ್ರಮಾಣದಲ್ಲಿ ಬ್ರಾಹ್ಮಣರಿಗೆ ಹಂಚಿದನು. ದಾನ ಧರ್ಮಗಳನ್ನು ಮಾಡಿದನು. ಸಾವಿರಾರು ಬ್ರಾಹ್ಮಣರಿಗೆ ಒಂದೊಂದು ಹಸು ಬದ್ವವನ್ನೇ ಹಂಚಿದನು. ಒಂದು ಬದ್ವ ಅಂದರೆ 13,084 ಹಸುಗಳು. ಈ ರೀತಿಯಲ್ಲಿ ಬ್ರಾಹ್ಮಣರನ್ನು ತೃಪ್ತಿಪಡಿಸಿದನು. ಭರತ ಮಹಾರಾಜನು 3,300 ಕುದುರೆಗಳನ್ನು ಯಜ್ಞಗಳಲ್ಲಿ ಕಟ್ಟಿದನು. ಎಲ್ಲ ರಾಜರು ಇದನ್ನು ನೋಡಿ ಆಶ್ಚರ್ಯಚಕಿತರಾದರು. ದೇವತೆಗಳ ಸೌಭಾಗ್ಯಗಳನ್ನೇ ಮೀರಿದವನಾದನು ಭರತ ಮಹಾರಾಜನು. ಏಕೆಂದರೆ ಅವನು ದೇವೋತ್ತಮ ಪರಮ ಪುರುಷನಾದ ಹರಿಯನ್ನೇ ತನ್ನ ಹೃದಯದಲ್ಲಿ ಸದಾ ಇಟ್ಟುಕೊಂಡಿದ್ದನು. ಒಂದು ಬಾರಿ ಮಷ್ನಾರ ಎಂಬುವ ಯಜ್ಞವನ್ನು ಆಚರಿಸಿದನು. ಈ ಯಜ್ಞದಲ್ಲಿ 14,00,000 ಆನೆಗಳನ್ನು ದಾನವಾಗಿ ಕೊಟ್ಟನು. ಒಂದೊಂದು ಆನೆಗೂ ಚಂದವಾದ ಬಿಳಿಯ ದಂತಗಳು ಇದ್ದವು. ಕಪ್ಪು ದೇಹಗಳು ಉಳ್ಳ ಆನೆಗಳು ಎಲ್ಲವೂ ಸಂಪೂರ್ಣವಾಗಿ ಚಿನ್ನದ ಆಭರಣಗಳಿಂದ ಅಲಂಕೃತವಾಗಿದ್ದವು. ಶ್ರೀಮದ್ ಭಾಗವತದಲ್ಲಿ ಈ ಶ್ಲೋಕವನ್ನು ಹೇಳಿದೆ, ಭರತಸ್ಯ ಮಹತ್ಕರ್ಮ ನ ಪೂರ್ವೇ ನಾಪರೇ ನೃಪಾಹ ನೈವಾಪುರ್ ನೈವ ಪ್ರಾಪ್ಸ್ಯಂತಿ ಬಾಹುಭ್ಯಾಂ ತ್ರಿದಿವಂ ಯಥ. ಒಬ್ಬನು ತನ್ನ ಭುಜಬಲದಿಂದ ಸ್ವರ್ಗಲೋಕಕ್ಕೆ ಸೇರಲಾರ, ತನ್ನ ಕೈಗಳಿಂದ ಸ್ವರ್ಗಲೋಕಗಳನ್ನು ಮುಟ್ಟಲಾರ. ಇದೇ ರೀತಿಯಲ್ಲಿ ಭರತ ಮಹಾರಾಜನ ಅದ್ಭುತವಾದ ಚಟುವಟಿಕೆಗಳನ್ನು ಕಾರ್ಯಗಳನ್ನು ಇಲ್ಲಿಯವರೆಗೂ ಯಾರೂ ಮಾಡಿಲ್ಲ, ಇನ್ನು ಮುಂದೆ ಮಾಡಲು ಸಾಧ್ಯವೂ ಇಲ್ಲ. ಭರತಸ್ಯ ಮಹತ್ಕರ್ಮ ನ ಪೂರ್ವೇ ನಾಪರೇ ನೃಪಃ. ನೋಡಿ, ಇದು ಭರತ ಮಹಾರಾಜನ ಅದ್ಭುತವಾದ ಶಕ್ತಿ ಸಾಧನೆಗಳು. ಕಿರಾತರನ್ನು ಹೂಣರನ್ನು ಯವನರನ್ನು ಪೌಂಡ್ರರನ್ನು ಕಂಕರನ್ನು ಕಷರನ್ನು ಶಕರನ್ನು ಈ ರೀತಿಯಲ್ಲಿ ಅನೇಕ ಮಂದಿ ವೇದಗಳನ್ನು ತಿರಸ್ಕರಿಸುವ ರಾಜರನ್ನು ಭರತ ಮಹಾರಾಜನು ಒಂದ ಸೋಲಿಸುತ್ತಿದ್ದ ಅಥವಾ ಸಾಯಿಸುತ್ತಿದ್ದ. ಇದು ಅವನಿಗಿದ್ದ ಶಕ್ತಿ. ಅವನಿಗೆ ಎಷ್ಟು ಶಕ್ತಿ ಇತ್ತೆಂದರೆ ಒಂದು ಬಾರಿ ರಾಕ್ಷಸರಿಗೂ ಹಾಗೂ ದೇವತೆಗಳಿಗೂ ಯುದ್ಧ ನಡೆಯಿತು. ಆಗ ದೇವತೆಗಳು ಸೋತು ಹೋದರು. ಆಗ ರಾಕ್ಷಸರು ದೇವತೆಗಳ ಪತ್ನಿಯರನ್ನು ಹೆಣ್ಣು ಮಕ್ಕಳನ್ನು ರಸಾತಲಕ್ಕೆ ಕರೆದುಕೊಂಡು ಹೋಗಿ ಸೆರೆ ಇಡುತ್ತಾರೆ. ಆಗ ಭರತ ಮಹಾರಾಜನು ರಸಾತಲಕ್ಕೆ ಹೋಗಿ ರಾಕ್ಷಸರೊಡನೆ ಯುದ್ಧ ಮಾಡಿ ಎಲ್ಲ ಸ್ತ್ರೀಯರನ್ನು ಕಾಪಾಡುತ್ತಾನೆ, ಸೆರೆಯಿಂದ ವಿಮುಕ್ತರಾಗಿ ಮಾಡುತ್ತಾನೆ, ದೇವತೆಗಳಿಗೆ ಹಿಂದಿರುಗಿಸುತ್ತಾನೆ. ನೋಡಿ, ಇದು ಭರತ ಮಹಾರಾಜನಿಗೆ ಇದ್ದ ಶಕ್ತಿ. ದೇವತೆಗಳಿಗೆ ಸೋಲಿಸಲು ಆಗದ ಅಸುರರನ್ನು ಭಕ್ತನಾದ ಭರತ ಮಹಾರಾಜನು ಸೋಲಿಸುತ್ತಾನೆ. ಇದು ಅವನ ಮಹಿಮೆ. ತನ್ನ ಪ್ರಜೆಗಳಿಗೆ ಬೇಕಾದ ಎಲ್ಲಾ ಅವಶ್ಯಕತೆಗಳನ್ನು ಅಗತ್ಯವಾದವುಗಳನ್ನು ಈ ಭೂಮಂಡಲದಲ್ಲಿ ಹಾಗೂ ಸ್ವರ್ಗಲೋಕಗಳಲ್ಲಿ ಭರತ ಮಹಾರಾಜನು 27,000 ವರ್ಷಗಳ ಕಾಲ ನೀಡಿದನು. ಈ ರೀತಿಯಲ್ಲಿ 27,000 ವರ್ಷಗಳು ಆಳಿದನು. ಇಡೀ ಬ್ರಹ್ಮಾಂಡವನ್ನೇ ಆಳಿದನು. ಭರತ ಮಹಾರಾಜನ ಬಳಿ ಲೆಕ್ಕವಿಲ್ಲದಷ್ಟು ಸೌಭಾಗ್ಯಗಳು ಐಶ್ವರ್ಯಗಳು ಸೈನಿಕರು ಸೈನ್ಯಗಳು ಇದ್ದವು. ಅವನ ಆದೇಶವೋ ಆಜ್ಞೆಯೋ ಎಲ್ಲರೂ ಶಿರಸ ವಹಿಸುತ್ತಿದ್ದರು. ಇಂತಹ ಒಂದು ರಾಜ್ಯವನ್ನು ಇಂತಹ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಒಂದು ದಿನ ಬಿಟ್ಟು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಬಾಳಿಗೆ ಪ್ರವೇಶಿಸಿದನು. ಇದು ರಾಜರ್ಷಿಗಳ ಹೃದಯ. ರಾಜರ್ಷಿಗಳು ರಾಜರಾಗಿಯೇ ಇದ್ದರೂ ಅವರ ಹೃದಯವು ಎಲ್ಲವನ್ನು ತ್ಯಜಿಸಿರುವ ಋಷಿಗಳದಾಗಿರುತ್ತದೆ. ಇದು ಭರತ ಮಹಾರಾಜನ ಅದ್ಭುತವಾದ ಚರಿತ್ರೆ. ಈ ಭೌತಿಕ ಪ್ರಪಂಚದಲ್ಲಿ ಜನರು ಕಾಮಸುಖಕ್ಕೆ ಆಕರ್ಷಿತರಾಗುತ್ತಾರೆ, ಪ್ರೀತಿ ಪ್ರೇಮ ಎಂಬುದಕ್ಕೆ ಆಕರ್ಷಿತರಾಗುತ್ತಾರೆ, ಲವ್ ಸ್ಟೋರೀಸ್. ಪ್ರೀತಿ ಕಥೆಗಳೆಂದರೆ ಇಷ್ಟಪಡುತ್ತಾರೆ. ಆದ್ದರಿಂದಲೇ ದುಷ್ಯಂತ ಶಕುಂತಲೆಯ ಕಥೆಯನ್ನು ಎಷ್ಟೊಂದು ಮಂದಿ ಮಾತನಾಡುತ್ತಾರೆ. ಆದರೆ ಅವರಿಬ್ಬರ ಪುತ್ರನಾದ ಭರತ ಮಹಾರಾಜನ ಕಥೆಯನ್ನು ಎಷ್ಟು ಮಂದಿ ಮಾತನಾಡುತ್ತಾರೆ? ಎಷ್ಟು ಮಂದಿಗೆ ಗೊತ್ತು ಭರತನ ಚರಿತ್ರೆ? ಎಷ್ಟು ಮಂದಿ ಭರತನ ಚರಣ ಕಮಲಗಳಿಗೆ ನಮಸ್ಕರಿಸಿದ್ದಾರೆ? ವಾಸ್ತವವಾಗಿ ಈ ಭೌತಿಕ ಪ್ರಪಂಚದಲ್ಲಿ ಪ್ರೀತಿ ಎಂಬುದೇ ಇಲ್ಲ, ಪ್ರೀತಿ ಪ್ರೇಮ ಎಂಬುದಿಲ್ಲ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಒಂದು ಹೆಣ್ಣು ಗಂಡಿಗೆ ಆಕರ್ಷಿತಳಾದರೆ ಅಥವಾ ಒಂದು ಗಂಡು ಹೆಣ್ಣಿಗೆ ಆಕರ್ಷಿತನಾದರೆ ಅದು ಪ್ರೇಮವಲ್ಲ, ಕಾಮ, ಲಸ್ಟ್, ಲಸ್ಟ್ ಎಂದೇ ಪರಿಗಣಿಸಬೇಕಾಗುತ್ತದೆ. ಇದು ವಾಸ್ತವತೆ. ಆದ್ದರಿಂದಲೇ ಕಾಮಸುಖವು ತೀರಿದ ನಂತರ ಕೆಲವು ದಿನಗಳ ನಂತರ ಪ್ರೀತಿ ಎಂಬುದೇ ಇರುವುದಿಲ್ಲ, ಆಕರ್ಷಣೆ ಇರುವುದಿಲ್ಲ. ಮದುವೆಯಾದ ನಂತರ ಬರೀ ತೊಂದರೆಗಳೇ. ನರಳುತ್ತಿರುವ ನಮ್ಮಂತಹ ಬದ್ಧಾತ್ಮರಿಗೆ ತಪ್ಪಿಸಿಕೊಳ್ಳುವ ಮಾರ್ಗಗಳನ್ನು ತೋರಿಸುತ್ತಾರೆ ವೈಷ್ಣವರು ಹಾಗೂ ಕೃಷ್ಣನು. ಇದು ನಿಜವಾದ ಪ್ರೀತಿ. ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ, ಅತ ಏವ ಕಾಮ ಪ್ರೇಮೇ ಬಹುತ ಅಂತರ ಕಾಮ ಅಂಧತಮಃ ಪ್ರೇಮ ನಿರ್ಮಲ ಭಾಸ್ಕರ. ಕಾಮ ಹಾಗೂ ಪ್ರೇಮಕ್ಕೆ ತುಂಬಾ ವ್ಯತ್ಯಾಸವಿದೆ. ಕಾಮವು ಅಂಧಕಾರ, ಆದರೆ ಪ್ರೇಮವು ತೇಜೋಮಯವಾದ ಪ್ರಕಾಶಮಯವಾದ ಸೂರ್ಯ. ಈ ರೀತಿಯಲ್ಲಿ ವಿವರಿಸಿದೆ. ಮತ್ತೊಂದು ಕಡೆ ಕೂಡ ಹೀಗೆ ಹೇಳಿದೆ, ಕಾಮ ಪ್ರೇಮ ದೋನ್ಹಾಕಾರ ವಿಭಿನ್ನ ಲಕ್ಷಣ ಲೌಹ ಆರ ಹೇಮ ಯೈಚೆ ಸ್ವರೂಪೇ ವಿಲಕ್ಷಣ. ಕಾಮಕ್ಕೂ ಹಾಗೂ ಪ್ರೇಮಕ್ಕೂ ಎಷ್ಟು ವ್ಯತ್ಯಾಸವೆಂದರೆ ಕಬ್ಬಿಣ ಹಾಗೂ ಚಿನ್ನಕ್ಕೆ ಇರುವಷ್ಟು ವ್ಯತ್ಯಾಸ. ಕಾಮವು ಕಬ್ಬಿಣದ ಹಾಗೆ, ಪ್ರೇಮವು ಚಿನ್ನದ ಹಾಗೆ. ಮತ್ತೊಂದು ಕಡೆ ಹೇಳಿದೆ, ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೇ ಬಲಿ ಕಾಮ ಕೃಷ್ಣೇಂದ್ರಿಯ ಪ್ರೀತಿ ಇಚ್ಚ ಧರೇ ಪ್ರೇಮ ನಾಮ. ತನ್ನ ಇಂದ್ರಿಯಗಳನ್ನು ತೃಪ್ತಿ ಪಡಿಸಿಕೊಳ್ಳಲು ಬರುವ ಆಸೆಯು ಕಾಮ, ಕೃಷ್ಣನ ಇಂದ್ರಿಯಗಳನ್ನು ತೃಪ್ತಿ ಪಡಿಸಲು ಬರುವ ಆಸೆಯು ಪ್ರೇಮ. ಆದ್ದರಿಂದಲೇ ಕೃಷ್ಣನ ಭಕ್ತರು ಈ ಕೃಷ್ಣ ಪ್ರೇಮವನ್ನು ಪಡೆಯಲು ಹಂಬಲಿಸುತ್ತಾರೆ. ತನಗೆ ಏನೇ ಅಪಾಯಗಳು ಬಂದರೂ ತೊಂದರೆ ಇಲ್ಲ, ಆದರೆ ಕೃಷ್ಣನ ಪ್ರೇಮ ಬೇಕು. ಕೃಷ್ಣ ಭಕ್ತರಿಗೆ ಅವನ ಮೇಲೆ, ಕೃಷ್ಣನ ಮೇಲೆ ಅನಂತವಾಗಿ ಪ್ರೀತಿಯು ಬೇಕು, ಪ್ರೇಮವು ಬೇಕು. ಎಷ್ಟು ಬೇಕೆಂದರೆ ಹುಚ್ಚನಾಗಬೇಕು, ಕೃಷ್ಣ 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 ಎಂದು ಹುಚ್ಚನಾಗಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ಸಂಪೂರ್ಣವಾಗಿರಬೇಕು. ಕೃಷ್ಣನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗಬೇಕು. ಕೃಷ್ಣನ ಪ್ರೀತಿಪೂರ್ವಕ ಸೇವೆಯಲ್ಲಿ ತೊಡಗಬೇಕು. ಈ ರೀತಿಯಲ್ಲಿ ಇರುತ್ತಾನೆ ಕೃಷ್ಣ ಭಕ್ತನು. ಈ ದಿವ್ಯ ನೆಲೆಯನ್ನು ಇಚ್ಛಿಸುತ್ತಾನೆ ಒಬ್ಬ ಪ್ರಾಮಾಣಿಕ ಭಕ್ತನು. ಇದು ಯಾವಾಗ ಸಾಧ್ಯವಾಗುತ್ತದೆ ಎಂದರೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುತ್ತಾ ಇದ್ದರೆ ಸಾಕು, ಆ ಕೃಷ್ಣ ಭಕ್ತಿಯು ಕೃಷ್ಣ ಪ್ರೇಮವು ತಾನಾಗಿಯೇ ಪ್ರಕಟವಾಗುತ್ತದೆ. ಹೇಗೆ ಸೂರ್ಯನು ಬೆಳಗ್ಗೆ ಆದರೆ ತಾನಾಗಿಯೇ ಉದಯಿಸುತ್ತಾನೋ, ಅದೇ ರೀತಿಯಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವವನಲ್ಲಿ ಕೃಷ್ಣ ಭಕ್ತಿ, ಕೃಷ್ಣ ಪ್ರೇಮ ತಾನಾಗಿಯೇ ಉದಯಿಸುತ್ತವೆ. ಇದು ಹರೇ ಕೃಷ್ಣ ಮಹಾಮಂತ್ರಕ್ಕೆ ಇರುವ ಶಕ್ತಿ. ಆದ್ದರಿಂದ ನಾವು ಸದಾ ಹರೇ ಕೃಷ್ಣ ಮಹಾಮಂತ್ರವನ್ನು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಎಂದು ಹೇಳುತ್ತಲೇ ಇರಬೇಕು, ಹೇಳಲು ಪ್ರಯತ್ನ ಪಡುತ್ತಲೇ ಇರಬೇಕು. ಹರೇ ಕೃಷ್ಣ.